ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಎಜ್ರನು ಜನರನ್ನ ಪುನರುಜ್ಜೀವನಗೊಳಿಸಿದನು. ಆತ್ಮೀಯ ಪ್ರಿಯ ಕೇಳುಗರೆ, ದೇವರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಜಕರಾಯನ ಪುಸ್ತಕ 4:9, ಜರುಬಾಬೆಲನ ಕೈಗಳು ಈ ಆಲಯದ ಅಸ್ಥಿವಾರವನ್ನು ಹಾಕಿವೆ, ಆ ಕೈಗಳೇ ಇದನ್ನು ಪೂರೈಸುವವು, ಆಗ ನನ್ನನ್ನು ನಿಮ್ಮ ಬಳಿಗೆ ಕಳಿಸುವೆನು, ಸೇನಾಧೀಶ್ವರ ಯೆಹೋವನೇ ಎಂದು ನಿನಗೆ ಗೊತ್ತಾಗುವುದು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಒಂದು ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸಮಸ್ತಕ್ಕೂ ಮೂಲ ಒಡೆಯನೇ, ಒಳ್ಳೆಯ ಕಾರ್ಯಗಳಿಗೆ ಒಡೆಯನಾಗಿರ್ತಕ್ಕಂಥ ತಂದೆ, ಪ್ರತಿಯೊಂದು ಸಕಲ ಒಳ್ಳೆಯ ಕಾರ್ಯಗಳು ಪರಲೋಕದಿಂದ ಬರತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನಂಬುವಂಥವರಾಗಿದ್ದೇವೆ ಸ್ವಾಮಿ. ಹೌದು ದೇವ, ಈ ಒಂದು ಸಂದರ್ಭದಲ್ಲಿ, ಈ ದಿನದಲ್ಲಿ ಹೇಗೆ ನೀನು ಇಸ್ರಾಯೇಲ್ ಜನಗಳನ್ನು ಆ ಒಂದು ಬಾಬಿಲೋನ್ ಅಂತಕ್ಕಂಥ ಸ್ಥಳದಿಂದ ಬಿಡಿಸಿಕೊಂಡು ಬಂದು ಅವರಲ್ಲಿ ಮನಪರಿವರ್ತನೆಯನ್ನು ಉಂಟು ಮಾಡಿ, ಒಂದು ಪುನರುಜ್ಜೀವನ ಉಂಟು ಮಾಡಿ, ಆ ಒಂದು ಯೆರೂಸಲೇಮಿನಾಗೆ ಹೇಗೆ ಸೇರಿಸಿದೆ ಎನ್ನುವಂತಹ ವಿಚಾರವನ್ನು ನಾವು ಕಲಿಯಲು ಹೋಗುವಾಗ, ನಾವು ಸಹ ಬಾಬಿಲೋನ್ ಅಂತಕ್ಕಂತಹ ಆ ಒಂದು ತಪ್ಪಾದ ವ್ಯವಸ್ಥೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದೇವೆ ಸ್ವಾಮಿ. ನಮ್ಮನ್ನು ಯೆರೂಸಲೇಮ್ ಅಂತಕ್ಕಂಥ ಪರಲೋಕ ರಾಜ್ಯಕ್ಕೆ ನಡೆಸುವಾಗ ನಮ್ಮನ್ನು ಸಹ ಈ ಲೋಕದಲ್ಲಿ ಮನ ಪರಿವರ್ತನೆ ಅನ್ನು ಉಂಟು ಮಾಡಿ, ಪುನರುಜ್ಜೀವನವನ್ನು ಉಂಟು ಮಾಡಿ ನೀ ನಡೆಸು ಎಂಬುದಾಗಿ ಈ ಕೇಳುಗರ ಹೃದಯದಲ್ಲಿ ಆತ್ಮನ ಮುಖಾಂತರವಾಗಿ ಮಾತನಾಡು ಎಂಬುದಾಗಿ ಯೇಸು ಸ್ವಾಮೀಸನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆತ್ಮೀಯ ಕೇಳುಗರೆ, ದೇವರು ಇಸ್ರಾಯೇಲ್ ಜನಗಳನ್ನು ತನ್ನ ಸ್ವಂತ ಜನರಾಗಿ ಆಯ್ಕೆ ಮಾಡಿಕೊಂಡನು. ಆದರೆ ಇಸ್ರಾಯೇಲ್ ಜನಗಳು ದೇವರಿಗೆ ವಿರುದ್ಧವಾಗಿ ನಿಲ್ಲುವುದರ ಮೂಲಕವಾಗಿ ದೇವರಿಗೆ ಅನೇಕ ಕೋಪ ತರುವಂತಹ ಪಾಪದ ಕಾರ್ಯಗಳನ್ನು ಮಾಡಿದನು. ಆದರೆ ಈ ಇಸ್ರಾಯೇಲ್ ಜನಗಳಿಗೆ ದೇವರು ಅನೇಕ ವಿಧವಾದಂತಹ ಆಶೀರ್ವಾದಗಳನ್ನು ನೀಡಿದಾಗಲೂ ಸಹ ಅವರು ದೇವರಿಗೆ ವಿರುದ್ಧವಾಗಿ ಹೋದರು. ಇಂತಹ ಸಂದರ್ಭದಲ್ಲಿ ದೇವರು ಅನೇಕ ಪ್ರವಾದಿಗಳನ್ನು ಎಬ್ಬಿಸುವುದರ ಮೂಲಕವಾಗಿ ಮತ್ತೆ ಮತ್ತೆ ಅವರಿಗೆ ಎಚ್ಚರಿಕೆಯ ಸಂದೇಶವನ್ನು ನೀಡುವಂಥವನಾಗಿದ್ದಾನೆ. ದೇವರ ಕಡೆಗೆ ತಿರುಗಿಕೊಳ್ಳಿರಿ, ನಿನ್ನ ಪಾಪಗಳನ್ನು ಬಿಟ್ಟು ಬಿಡಿರಿ ಎಂಬುದಾಗಿ ಅನೇಕ ಪ್ರವಾದಿಗಳ ಮೂಲಕವಾಗಿ ದೇವರು ತಿಳಿಸಿದನು. ನಾಟಕೀಯ ರೂಪಕವಾಗಿಯೂ ಸಹ ದೇವರು ತಿಳಿಸಿರ್ತಕ್ಕಂಥ ವಿಚಾರವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಅಲ್ಲಿರತಕ್ಕಂತಹ ಧಾರ್ಮಿಕ ನಾಯಕರುಗಳು ಮತ್ತು ರಾಜಕೀಯ ನಾಯಕರುಗಳು, ಅಂದರೆ ರಾಜರುಗಳು ಮತ್ತು ಅರಸರುಗಳು, ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆಗಿನ ಕಾಲದಂತಹ ಧಾರ್ಮಿಕ ನಾಯಕರಾಗಿರ್ತಂತಹ ಪರಿಸಾಯರು, ಶಾಸ್ತ್ರಿಗಳು, ಸದ್ದುಕಾಯರು, ಇವರೆಲ್ಲರೂ ಸಹ ದೇವರ ಪ್ರವಾದಿಗಳನ್ನು ನಾಶ ಮಾಡಿ ದೇವರ ಪ್ರವಾದಿಗಳು ಹೇಳುವಂತಹ ಎಚ್ಚರಿಕೆಯ ಸಂದೇಶಕ್ಕೆ ಕಿವಿಗೊಡದೆ ಹೋದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ನಿಮಿತ್ತವಾಗಿ ಇಸ್ರಾಯೇಲ್ ಜನಗಳು ದೇವರ ದೃಷ್ಟಿಯಲ್ಲಿ ಪಾಪವನ್ನು ಮಾಡಿ ದೇವರ ಕೋಪಕ್ಕೆ ಗುರಿಯಾದರು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರು ಇಸ್ರಾಯೇಲ್ ಜನಗಳನ್ನು ಆ ಒಂದು ಬಾಬಿಲೋನ್ ದೇಶಕ್ಕೆ ಕಳಿಸುವಂತವನಾಗಿದ್ದಾನೆ. ಆಗಿನ ಕಾಲದಲ್ಲಿ ಪ್ರವಾದಿಯಾದ ಯೆರೆಮೀಯನು ಇಸ್ರಾಯೇಲ್ ಜನಗಳಿಗೆ ವಿರುದ್ಧವಾಗಿ ಹೇಳಿದನು, ನೆಬುಕದ್ನೆಜರ್ ಅಂತಕ್ಕಂಥ ರಾಜ ಬರುವಂಥವನಾಗಿದ್ದಾನೆ, ಆತನು ನಿಮ್ಮನ್ನು ಸೆರೆ ಆಳುವಗಳಾಗಿ ಕರೆದುಕೊಂಡು ಹೋಗತಕ್ಕಂಥವನಾಗಿದ್ದಾನೆ, ನಿಮ್ಮ ಪಾಪಗಳಿಂದ ಮನ ತಿರುಗಿರಿ ಎಂಬುದಾಗಿ ಹೇಳಿದನು. ಆದರೆ ಈ ಜನಗಳು ಮನ ತಿರುಗದೆ ಹೋದ ಕಾರಣದಿಂದ ನೆಬುಕದ್ನೆಜರ್ ರಾಜನು ಬಾಬಿಲೋನಿನಿಂದ ಬಂದು 3 ದಂಡೆತ್ತಿ ಬಂದು ಇಸ್ರಾಯೇಲ್ ಆ ಒಂದು ಜನಾಂಗವನ್ನು ಸೆರೆಯಾಳುವಗಳಾಗಿ ಕರೆದುಕೊಂಡು ಹೋದನು. ಅಷ್ಟು ಮಾತ್ರವಲ್ಲದೆ ದೇವರ ದೇವಾಲಯವನ್ನು ನಾಶ ಮಾಡಿದನು, ದೇವರ ಪಟ್ಟಣವಾದಂತಹ ಯೆರೂಸಲೇಮನ್ನು ನಾಶ ಮಾಡಿದನು, ಬೆಂಕಿಯಿಂದ ಹಾಕಿ ನಾಶ ಮಾಡಿದನು, ಅಲ್ಲಿದ್ದಕ್ಕಂತಹ ಪಾನಪಾತ್ರೆಗಳನ್ನು ತೆಗೆದುಕೊಂಡು ಹೋದನು, ನಿಜವಾಗಿಯೂ ಸಹ ಪಟ್ಟಣವನ್ನು ಬೆಂಕಿಯಿಂದ ನಾಶ ಮಾಡಿದನು ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ ಪ್ರಿಯ ಕೇಳುಗರೆ. ಅಷ್ಟು ಮಾತ್ರವಲ್ಲದೆ ಆ ಪಟ್ಟಣ ಆ ಒಂದು ದಿನದಲ್ಲಿ ರಕ್ತಮಯವಾದಂತಹ ರೀತಿಯಲ್ಲಿ ಕುಡಿತು, ಆ ರೀತಿಯಾಗಿ ನೆಬುಕದ್ನೆಜರ್ ಅರಸನು ಯೆರೂಸಲೇಮಿಗೆ ಬರುವುದರ ಮೂಲಕವಾಗಿ ನಾಶ ಮಾಡಿದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇಸ್ರಾಯೇಲ್ ಜನಗಳನ್ನು ಅವನು ಆ ಒಂದು ಯೆರೂಸಲೇಮ್ ಪಟ್ಟಣಕ್ಕೆ ಕರೆದುಕೊಂಡು ಹೋದನು ಸೆರೆ ಆಳುಗಳಾಗಿ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ವಿಚಾರದವಾಗಿ ಎಷ್ಟು ವರ್ಷಗಳ ಕಾಲ ಅವರು ಆ ಒಂದು ಬಾಬಿಲೋನಿನಲ್ಲಿ ಇರಬೇಕೆಂಬುದಾಗಿ ನಾವು ನೋಡಬೇಕಾದರೆ ಇದನ್ನು ಆಗಿನ ಸಮಯದಲ್ಲಿಯೇ ಪ್ರವಾದಿಯಾದಂತಹ ಯೆರೆಮೀಯನು ಈ ರೀತಿಯಾಗಿ ತಿಳಿಸಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 29 ಹತ್ತನೇ ವಚನವನ್ನು ಓದಬೇಕಾದರೆ ಯೆಹೋವನು ಇಂತೆನ್ನುತ್ತಾನೆ, ಬಾಬೆಲ್ ರಾಜ್ಯವು 70 ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನೆಂಬ ನನ್ನ ಶುಭವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, 70 ಕಾಲ ಅವರು ಆ ಒಂದು ಬಾಬಿಲೋನಿನಲ್ಲಿ ಸೆರೆಯಾಳುಗಳಾಗಿ ಇರಬೇಕೆಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನೆಬುಕದ್ನೆಜರ್ ಈ ಒಂದು ಯೆರೂಸಲೇಮಿಗೆ ಬಂದು ಇಸ್ರಾಯೇಲ್ ಜನಗಳನ್ನು ಒತ್ತೆ ಆಳುಗಳನ್ನಾಗಿ ಕರೆದುಕೊಂಡು ಹೋಗ್ತಕ್ಕಂಥನಾಗಿದ್ದಾನೆ. ಪಟ್ಟಣ ಯಾವ ರೀತಿಯಲ್ಲಿದೆ ಅಂದರೆ ಪ್ರಿಯರೇ, ಪಟ್ಟಣದಲ್ಲಿ ದೇವಾಲಯ ಇಲ್ಲ, ಪಟ್ಟಣದಲ್ಲಿ ಬಲಿ ಯಜ್ಞಗಳಿಲ್ಲ, ಪಟ್ಟಣದಲ್ಲಿ ಆ ಒಂದು ಯಜ್ಞವೇದಿ ಇಲ್ಲ, ಪಟ್ಟಣದಲ್ಲಿ ಈ ಒಂದು ಆರಾಧನೆ ನಡೀತಾ ಇಲ್ಲ, ಯಾವುದೇ ರೀತಿಯಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇಲ್ಲ. ಈಗ ಎಲ್ಲವೂ ಸಹ ನಿಶಬ್ದವಾಗಿದೆ. ಯೆರೂಸಲೇಮಿನಲ್ಲಿ ಎಲ್ಲರೂ ಸಹ ಬಾಬಿಲೋನಿಗೆ ಸೆರೆಯಾಳುಗಳಾಗಿ ಹೋಗಿದ್ದಾರೆ. 70 ಕಾಲ ಅಲ್ಲಿರಬೇಕೆಂಬುದಾಗಿ ದಾನಿಯೇಲನು ಈ ಕುರಿತು ಪ್ರಾರ್ಥನೆ ಮಾಡುವಂಥವನಾಗಿದ್ದಾನೆ. ನಾನು ಯೆರೆಮೀಯ ಪ್ರವಾದನೆ ಬರೆದಂತಹ ಗ್ರಂಥವನ್ನು ಓದಿ ಅರ್ಥ ಮಾಡಿಕೊಂಡೆ, ನನ್ನ ಜನಗಳು 70 ಕಾಲ ಬಾಬಿಲೋನಿನಲ್ಲಿ ಇರಬೇಕೆಂಬುದರ ವಿಚಾರವನ್ನು ಸಹ ದಾನಿಯೇಲನು ತನ್ನ ಪುಸ್ತಕದಲ್ಲಿ 9:2-3 ವಚನಗಳಲ್ಲಿ ತಿಳಿಸುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಈ ದೇವರ ವಾಕ್ಯ ತಿಳಿಸಿದಂತೆ ಅವರು 70 ಅಂದರೆ 70 ದಾನಿಯೇಲನ ಪ್ರವಾದನೆ ಮೂಲಕವಾಗಿ ಅವರು ಅಲ್ಲಿದ್ದು ಅನಂತರ ಅವರು ಹಿಂದೆ ಬರಬೇಕಾಗಿರ್ತಕ್ಕಂಥದ್ದಾಗಿದೆ. ಇಂತಹ ಸಂದರ್ಭದಲ್ಲಿ ದೇವರು ಯಾವ ರೀತಿಯಲ್ಲಿ ಇಸ್ರಾಯೇಲ್ ಜನಗಳನ್ನು ಈ ಒಂದು ಯೆರೂಸಲೇಮಿಗೆ ಕರೆದುಕೊಂಡು ಬಂದು ಮತ್ತೆ ಆ ಪಟ್ಟಣವನ್ನು ಕಟ್ಟಿ ಆ ಜನರು ಅಲ್ಲಿ ಇರುವ ಹಾಗೆ ಮಾಡುವಂಥವರಾಗಿದ್ದಾರೆ ಅಂದರೆ 3 ವಿಧದಲ್ಲಿ ದೇವರು ಮಾಡುವಂಥವರಾಗಿದ್ದಾರೆ. ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು, ಮೊದಲನೇದಾಗಿ ಈ ಒಂದು ಆಲಯ ಬಿದ್ದು ಹೋಗಿದೆ. ಮೊದಲು ಈ ಆಲಯವನ್ನು ಕಟ್ಟಬೇಕು. ಆಲಯ ಬೆಂಕಿಯಿಂದ ಸುಟ್ಟು ಎಲ್ಲವೂ ಸಹ ಭಸ್ಮವಾಗಿದೆ. ಅದನ್ನು ಸರಿಪಡಿಸಬೇಕು. ಅದನ್ನು ಸರಿಪಡಿಸಲು ದೇವರು ಒಬ್ಬ ವ್ಯಕ್ತಿಯನ್ನು ಕರೀತಕ್ಕಂಥವನಾಗಿದ್ದಾನೆ. ಆ ವ್ಯಕ್ತಿ ಯಾರು ಎಂಬುದಾಗಿ ನಾವು ನೋಡಬೇಕಾದರೆ ಅವನು ಯೆರೆಬಾಳನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯೆರೆಬಾಳನು ಎಂಬುದಾಗಿ ಮತ್ತೊಂದು ಸತ್ಯವೇದದಲ್ಲಿ ಹೇಳ್ತಕ್ಕಂಥದ್ದಾಗಿದೆ. ಮತ್ತೊಂದು ಸತ್ಯವೇದದಲ್ಲಿ ಜೆರುಬ್ಬಾಬೆಲನು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಅನಂತರ ಎರಡನೇದಾಗಿ ನಾವು ನೋಡುವಂತಹ ವಿಚಾರವೇನೆಂದರೆ ಪಟ್ಟಣದ ಎಲ್ಲವೂ ಸಹ ನಾಶವಾಗಿದೆ. ಈಗ ಯೆರೆಬಾಳನ ಮುಖಾಂತರವಾಗಿ ಆ ಒಂದು ಆಲಯವನ್ನು ಕಟ್ಟಲು ಕರೀತಕ್ಕಂಥವರಾಗಿದ್ದಾರೆ. ಎರಡನೇದಾಗಿ ಪಟ್ಟಣದ ಗೋಡೆಗಳನ್ನು, ಆ ಪಟ್ಟಣಕ್ಕೆ ಬೇಕಾದಂಥ ಗೋಡೆಯನ್ನು ಕಟ್ಟಲು ದೇವರು ನೆಹೆಮೀಯನನ್ನು ಕರೀತಕ್ಕಂಥವನಾಗಿದ್ದಾನೆ. ಅದೇ ಸಮಯದಲ್ಲಿ ದೇವರು ಎಜರನನ್ನು ಸಹ ಕರೀತಕ್ಕಂಥವರಾಗಿದ್ದಾರೆ. ಇಲ್ಲಿ 3 ವ್ಯಕ್ತಿಗಳು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದಾಗಿದೆ. ಯೆರೂಸಲೇಮನ್ನು ಕಟ್ಟಿ ಅದನ್ನು ಜೀರ್ಣೋದ್ಧಾರ ಮಾಡುವುದರ ಮೂಲಕವಾಗಿ ಜನಗಳಲ್ಲಿ ಪುನರುಜ್ಜೀವನವನ್ನು ತೆಗೆದುಕೊಂಡು ಬರಲು 3 ಜನ ಬಹುಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥವರಾಗಿದ್ದಾರೆ. ಒಂದು ಯಾರು ಎಂಬುದಾಗಿ ನಾವು ನೋಡಬೇಕಾದರೆ ಜೆರುಬ್ಬಾಬೆಲನು, ಎರಡನೇದಾಗಿ ನಾವು ನೋಡ್ತಕ್ಕಂಥದ್ದು ಯಾರೆಂದರೆ ಎಜ್ರಾ, ಮೂರನೇದಾಗಿ ನಾವು ನೋಡ್ತಕ್ಕಂಥದ್ದು ಯಾರೆಂದರೆ ನೆಹೆಮೀಯ. ಇವರ ಕಾರ್ಯಗಳು ಏನೆಂಬುದಾಗಿ ನಾವು ನೋಡಬೇಕಾದರೆ ದೇವರು ಇವರೆಲ್ಲರನ್ನು ಸಹ ಒಂದೇ ಸಾರಿ ಕರೆಯಲಿಲ್ಲ. ದೇವರು ಇವರನ್ನೆಲ್ಲರನ್ನು ಸಹ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಕರೆಯುವಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಮೊದಲನೇದಾಗಿ ದೇವರು ಯೆರೂಬಾಳನನ್ನು ಕರೀತಕ್ಕಂಥರಾಗಿದ್ದಾರೆ, ಅಂದರೆ ಜೆರುಬ್ಬಾಬೆಲನ್ನು ಕರೀತಕ್ಕಂಥರಾಗಿದ್ದಾರೆ. ಅನಂತರ ನೆಹೆಮೀಯನನ್ನು ಕರೀತಕ್ಕಂಥರಾಗಿದ್ದಾರೆ. ಅನಂತರ ಎಜ್ರನನ್ನು ಕರೀತಕ್ಕಂಥ ವಿಚಾರಗಳನ್ನು ನಾವು ಸತ್ಯವೇದದಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಆದರೆ ಯಾವ ಉದ್ದೇಶಕ್ಕೋಸ್ಕರ ಈ ಯೆರುಬ್ಬಾಬೆಲ್ ಅಂದರೆ ಜೆರುಬ್ಬಾಬೆಲನ್ನು ಕರೀತಕ್ಕಂತಹ ಉದ್ದೇಶ ಏನು, ಆ ಉದ್ದೇಶವನ್ನು ನಾವು ನೋಡುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಜಕ್ರಾಯನ ಪುಸ್ತಕ 4:9 ವಚನ ಓದಬೇಕಾದರೆ, ಜೆರುಬ್ಬಾಬೆಲನ ಕೈಗಳು ಈ ಆಲಯದ ಅಸ್ಥಿವಾರವನ್ನು ಹಾಕಿವೆ, ಆ ಕೈಗಳೇ ಇದನ್ನು ಪೂರೈಸುವವು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಹಿಂದೆ ನೋಡಿದ ಹಾಗೆ ಈ ಒಂದು ಜೆರುಬ್ಬಾಬೆಲನನ್ನು ದೇವರು ಯಾವ ಉದ್ದೇಶಕ್ಕೋಸ್ಕರ ಕರೀತಕ್ಕಂಥವನಾಗಿದ್ದಾನೆ ಅಂದರೆ ಆಲಯವನ್ನು ಕಟ್ಟಲು ಮಾತ್ರ. ಪ್ರಿಯ ಕೇಳುಗರೆ, ಅವನು ಬಂದು ಅವನು ಒಂದು ತಂಡವನ್ನು ಒಂದು ಜನ ಗುಂಪನ್ನು ಕರೆದುಕೊಂಡು ಬಂದು ಆ ಆಲಯವನ್ನು ಕಟ್ಟುವಂಥವನಾಗಿದ್ದಾನೆ. ಅನಂತರ ನಾವು ನೋಡ್ತಕ್ಕಂಥದ್ದು ಆಲಯದ ಎಲ್ಲ ಗೋಡೆಗಳು ಬಿದ್ದು ಹೋಗಿರ್ತಕ್ಕಂಥದ್ದಾಗಿದೆ. ಆ ಗೋಡೆಗಳನ್ನು ಕಟ್ಟಲು ದೇವರು ನೆಹೆಮಿಯನನ್ನು ಕರೆದುಕೊಂಡು ಬರುವಂಥವರಾಗಿದ್ದಾರೆ. ಅದನ್ನು ನಾವು ದೇವರ ವಾಕ್ಯದಲ್ಲಿ ಗಮನಿಸುವುದಾದರೆ ನೆಹೆಮಿಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆ ಒಂದು ಪುಸ್ತಕದಲ್ಲಿ ಹೇಗೆ ನೆಹೆಮಿಯನು ಆಗಿನ ಕಾಲದಲ್ಲಿದ್ದಕ್ಕಂಥ ಅರಸನ ಮುಂದೆ ತನ್ನ ವಿಜ್ಞಾಪನೆಗಳನ್ನು ಹೇಳ್ತಕ್ಕಂಥವನಾಗಿದ್ದಾನೆ. ಅನಂತರ ಆತನು ಆ ಜನಗಳನ್ನು ಕರೆದುಕೊಂಡು ಬಂದು ಈ ಒಂದು ಪಟ್ಟಣದ ಗೋಡೆಗಳನ್ನು ಕಟ್ಟುವಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಈವಾಗ ಆಲಯವು ಸಹ ಸಿದ್ಧವಾಗಿದೆ, ಪಟ್ಟಣವು ಸಹ ಸಿದ್ಧವಾಗಿದೆ. ಆದರೆ ಪಟ್ಟಣಕ್ಕೆ ವಾಸಿಸಲು ಜನಗಳು ಬೇಕಾಗಿದೆ. ಆ ಜನಗಳನ್ನು ಯಾರು ಕರೆದುಕೊಂಡು ಬರ್ತಕ್ಕಂಥವರಾಗಿದ್ದಾರೆ ಅಂದರೆ ಎಜ್ರನು. ಎಜ್ರನು ಆ ಜನಗಳನ್ನು ಕರೆದುಕೊಂಡು ಬರುವುದರ ಮೂಲಕವಾಗಿ ಅವರಲ್ಲಿ ಒಂದು ಪುನರುಜ್ಜೀವನವನ್ನುಂಟು ಮಾಡ್ತಕ್ಕಂಥವನಾಗಿದ್ದಾನೆ. ಅವರಿಗೆ ದೇವರ ವಾಕ್ಯವನ್ನು ಓದಿ ಹೇಳುವಂಥವನಾಗಿದ್ದಾನೆ, ದೇವರ ಆಜ್ಞೆಗಳನ್ನು ಅವರಿಗೆ ತಿಳಿಸುವಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ಈ ಒಂದು 3 ವ್ಯಕ್ತಿಗಳು ಸಹ 3 ಕಾಲಘಟ್ಟದಲ್ಲಿಯೂ ಸಹ ಕರೆಯಲಾಗಿತ್ತು. ಒಬ್ಬರು 37 ವರ್ಷಗಳ ಅಂತರದಲ್ಲಿ ಕರೆಯಲಾಗಿತ್ತು, 12 ವರ್ಷಗಳ ನಂತರ ಮತ್ತೊಬ್ಬರನ್ನ ಕರೆಯಲಾಗಿತ್ತು. ಹೀಗೆ ಎಲ್ಲರನ್ನು ಸಹ ದೇವರು ಒಂದೇ ಸಾರಿ ಕರೆಯದೆ ಆ ಕಾಲಘಟ್ಟಕ್ಕೆ ಬೇಕಾದ ರೀತಿಯಲ್ಲಿ ದೇವರು ಆ ವ್ಯಕ್ತಿಗಳನ್ನು ಎಬ್ಬಿಸಿ ಆ ಕಾರ್ಯಗಳನ್ನು ಮುಗಿಸುವಂತವರಾಗಿದ್ದಾರೆ ಎಂಬುದಾಗಿ. ಹೌದು ಪ್ರಿಯ ಕೇಳುಗರೆ, ನಮ್ಮನ್ನು ಸಹ ದೇವರು ಒಂದೇ ಸಾರಿ ಕರೆಯುವುದಿಲ್ಲ. ನಾವು ಒಂದು ವೇಳೆ ಯಾವ ಒಂದು ವಂಶದಿಂದ ಬಂದಿರಬಹುದು ಅಥವಾ ಬೇರೆ ಭಾಷೆಗಳಿಂದ ಬಂದಿರಬಹುದು, ನಮ್ಮ ಭೌಗೋಳಿಕ ವ್ಯವಸ್ಥೆಗಳು ಬೇರೆ ಬೇರೆ ರೀತಿಯಲ್ಲಿರ್ಬೋದು, ಆದರೆ ದೇವರ ರಾಜ್ಯವನ್ನು ಕಟ್ಟಲು ದೇವರು ಆ ಕಾಲಘಟ್ಟದಲ್ಲಿ ಬೇಕಾದಂಥ ಜನಗಳನ್ನು ಆಯ್ದುಕೊಳ್ಳುವಂಥವನಾಗಿದ್ದಾನೆ ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ದೇವರು ಯಾರನ್ನು ಬೇಕಾದರೂ ಸಹ ಆಯ್ದುಕೊಳ್ಳಬಹುದು. ಯಾರು ಬೇಕಾದರೂ ಜೆರುಬ್ಬಾಬೆಲಾಗೆ ಬರಬಹುದು, ಯಾರು ಬೇಕಾದರೂ ಎಜ್ರನಾಗೆ ಬರಬಹುದು, ಯಾರು ಬೇಕಾದರೂ ಸಹ ನೆಹೆಮಿಯನಾಗೆ ಬರಬಹುದು. ಆದರೆ ದೇವರ ಉದ್ದೇಶ ಏನೆಂದರೆ ಆತನ ರಾಜ್ಯವನ್ನು ಕಟ್ಟುವಂತಹ ಉದ್ದೇಶವಾಗಿದೆ. ಹೇಗೆ ಯೆರೂಸಲೇಮನ್ನು ಕಟ್ಟುವಂಥ ಉದ್ದೇಶಕ್ಕೋಸ್ಕರ ಆಯ್ದುಕೊಂಡರು, ಅದೇ ರೀತಿಯಾಗಿ ದೇವರ ಉದ್ದೇಶವೇನೆಂದರೆ ಆತನ ಮಕ್ಕಳು ಆತನ ರಾಜ್ಯವನ್ನು ಕಟ್ಟಬೇಕು ಎನ್ನುವುದಕ್ಕೋಸ್ಕರ ಆಯ್ದುಕೊಂಡರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಈ ಮೊದಲ ಒಂದು ಗುಂಪು ಯಾವ ರೀತಿಯಲ್ಲಿ ಬರ್ತಕ್ಕಂಥದ್ದಾಗಿದೆ ಅಂತಂದರೆ, ಮೊದಲ ಒಂದು ತಂಡವನ್ನು ನಾವು ಗಮನಿಸುವುದಾದರೆ ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಯೆರುಬಾಲಿನ ಜೊತೆಯಲ್ಲಿ ಸ್ವಲ್ಪ ಜನ ಯೆರೂಸಲೇಮಿಗೆ ಬಂದು ಆಲಯವನ್ನು ಕಟ್ಟುವಂಥವರಾಗಿದ್ದಾರೆ. ಅದರಲ್ಲಿ ಎಜ್ರನ ಪುಸ್ತಕ 2ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸುವುದಾದರೆ ಯೆರೂಸಲೇಮಿಗೂ ಯೂದದ ಪ್ರಾಂತ್ಯದ ಸ್ವಂತ ಪಟ್ಟಣಗಳಿಗೂ ಯೆರುಬಾಬೆಲ್ ಎಂಬುದಾಗಿ ಅನೇಕರ ಹೆಸರನ್ನು ಅಲ್ಲಿ ಬರೆಯಲ್ಪಟ್ಟಿದೆ. ಆ ನಾಯಕರುಗಳೊಂದಿಗೆ ಈ ಒಂದು ಯೆರುಬಾಲನು ಬರ್ತಕ್ಕಂಥವನಾಗಿದ್ದಾನೆ. ಯೆರುಬಾಬೆಲನು ಬರುವುದರ ಮೂಲಕವಾಗಿ ಆ ಒಂದು ಆಲಯವನ್ನು ಅವನು ಕಟ್ಟುವಂಥವನಾಗಿದ್ದಾನೆ. ಈ ವ್ಯಕ್ತಿಗಳನ್ನು ಇಟ್ಟುಕೊಂಡು ಆ ಆಲಯವನ್ನು ಕಟ್ಟಿ ಆ ಆಲಯದಲ್ಲಿ ಬಲಿಪೀಠವನ್ನು ಎಲ್ಲವನ್ನ ಕಟ್ಟತಕ್ಕಂಥವನಾಗಿದ್ದಾನೆ. ಆದರೆ ಪ್ರಿಯ ಕೇಳುಗರೆ, ಪಟ್ಟಣ ಏನಾಗಿದೆ ಅಂತಂದರೆ ಬಿದ್ದು ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅತಿ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರವೇನೆಂದರೆ ಈ ಆಲಯವನ್ನು ಕಟ್ಟಲು ಯೆರುಬಾಬೆಲನ ಜೊತೆಯಲ್ಲಿ ಬಂದಂತಹ ವ್ಯಕ್ತಿಗಳು ಯಾರು ಎಂಬುದಾಗಿ ನಾವು ನೋಡಬೇಕಾದರೆ ಅವರು ಸಾಮಾನ್ಯ ವ್ಯಕ್ತಿಗಳು, ಆಂಗ್ಲ ಭಾಷೆಯಲ್ಲಿ ಲೇ ಮೆಂಬರ್ಸ್ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಸಾಮಾನ್ಯ ವ್ಯಕ್ತಿಗಳು ಏನು ಮಾಡ್ತಕ್ಕಂಥವರಾಗಿದ್ದಾರೆ ಅಂದರೆ ಈ ಆಲಯವನ್ನು ಕಟ್ಟಲು ಯೆರುಬಾಬೆಲನ ಜೊತೆಯಲ್ಲಿ ಬರುವಂಥವರಾಗಿದ್ದಾರೆ. ಎರಡನೇದಾಗಿ ನಾವು ನೋಡ್ತಕ್ಕಂಥದ್ದು ಎರಡನೇ ತಂಡ ಯಾರು ಬರ್ತಕ್ಕಂಥವರಾಗಿದ್ದಾರೆ ಅಂದರೆ ಆಲಯವನ್ನು ಕಟ್ಟಾಯಿತು, ಈಗ ಆಲಯದಲ್ಲಿ ಕಾರ್ಯಗಳನ್ನು ಮಾಡಲು ಯಾರು ಬರ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ನಾವು ನೋಡಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಎಜ್ರನ ಪುಸ್ತಕ 2ನೇ ಅಧ್ಯಾಯ 36 ಮತ್ತು 40 ವಚನಗಳನ್ನು ಓದಬೇಕಾದರೆ ಮೊದಲನೇದಾಗಿ ಯಾರು ಬರ್ತಕ್ಕಂಥವರಾಗಿದ್ದಾರೆ ಅಂದರೆ ಯಾಜಕರು ಬರ್ತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೇ, ಆ ಯಾಜಕರ ಜೊತೆಯಲ್ಲಿ ಯಾರು ಬರ್ತಕ್ಕಂಥವರಾಗಿದ್ದಾರೆ ಅಂದರೆ ಲೇವಿಯರು ಬರ್ತಕ್ಕಂಥವರಾಗಿದ್ದಾರೆ. ಏನಿದು ಲೇವಿಯರು ಅಂದರೆ ಯಾರು, ಯಾಜಕರು ಅಂದರೆ ಯಾರು? ಲೇವಿಯರ ಮತ್ತು ಯಾಜಕರ ನಡುವೆ ಇರತಕ್ಕಂತಹ ಒಂದು ವ್ಯತ್ಯಾಸವನ್ನು ನಾವು ಗಮನಿಸುವುದಾದರೆ ಸಂಪೂರ್ಣ ದೇವಾಲಯದ ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ತಕ್ಕಂಥವರು ಯಾರೆಂದರೆ ಈ ಒಂದು ಲೇವಿಯರು. ಆದರೆ ಆ ದೇವಾಲಯದ ಎಲ್ಲ ಆಡಳಿತ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರು ಎಂಬುದಾಗಿ ನಾವು ನೋಡಬೇಕಾದರೆ ಯಾಜಕರು. ಪ್ರಿಯ ಕೇಳುಗರೆ, ಯಾಜಕರ ಕೆಲಸ ಏನು ಎಂಬುದಾಗಿ ನಾವು ನೋಡಬೇಕಾದರೆ ಅವರು ಸಂಪೂರ್ಣವಾಗಿ ಆಡಳಿತವನ್ನು ಮಾಡ್ತಕ್ಕಂಥವರಾಗಿದ್ದರು ದೇವಾಲಯದ ಮೇಲೆ. ಆದರೆ ದೇವಾಲಯದ ಎಲ್ಲ ಕೆಲಸವನ್ನು ಯಾರು ಮಾಡ್ತಕ್ಕಂಥವರಾಗಿದ್ದಾರೆ ಅಂದರೆ ಲೇವಿಯರು ಮಾಡ್ತಕ್ಕಂಥವರಾಗಿದ್ದಾರೆ ಪ್ರಿಯ ಕೇಳುಗರೇ. ಆದರೆ ಮೂರನೇದಾಗಿ ಮೂರನೇ ಒಂದು ತಂಡ ಬರ್ತಕ್ಕಂಥದ್ದಾಗಿದೆ. ಆ ಮೂರನೆಯ ತಂಡ ಯಾವುದೆಂಬುದಾಗಿ ನಾವು ನೋಡಬೇಕಾದರೆ ಆ ತಂಡದ ವಿಚಾರವಾಗಿಯೇ ಈ ದಿನದಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಆಲಯ ಸಿದ್ಧವಾಗಿದೆ ಪ್ರಿಯ ಕೇಳುಗರೆ, ಯಾಜಕರು ಬರ್ತಕ್ಕಂಥವರಾಗಿದ್ದಾರೆ, ಲೇವಿಯರು ಬರ್ತಕ್ಕಂಥವರಾಗಿದ್ದಾರೆ. ಆದರೆ ದೇವರ ಆಲಯಕ್ಕೆ ಸಭಿಕರು ಬೇಕಾಗಿದೆ. ಆ ಸಭಿಕರನ್ನು ಯಾರು ಪುನರುಜ್ಜೀವನಗೊಳಿಸಿ ಕರೆದುಕೊಂಡು ಬರ್ತಕ್ಕಂಥವರಾಗಿದ್ದಾರೆ ಅಂದರೆ ಬೇರೆ ಯಾರೂ ಅಲ್ಲ, ಎಜ್ರನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಎಜ್ರನ ಪುಸ್ತಕ 2:62-63 ವಚನಗಳನ್ನು ಓದುವುದಾದರೆ, ಇವರು ತಮ್ಮ ವಂಶಾವಳಿಯ ಪತ್ರವನ್ನು ಹುಡುಕಿದರು, ಅವು ಸಿಕ್ಕಿದ ಕಾರಣ ಅಶುದ್ಧರೆಂದು ಯಾಜಕ ಉದ್ಯೋಗದಿಂದ ತಳ್ಳಲ್ಪಟ್ಟರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಇಲ್ಲಿ ಪ್ರಿಯ ಕೇಳುಗರೆ, ಪಟ್ಟಣ ಸಿದ್ಧವಾಗಿದೆ, ಆಲಯ ಸಿದ್ಧವಾಗಿದೆ, ಯಾಜಕರು ಲೇವಿಯರು ಬರ್ತಕ್ಕಂಥರಾಗಿದ್ದಾರೆ. ಆದರೆ ಯಾಜಕ ಉದ್ಯೋಗ ಮಾಡಲು ಸಮಸ್ಯೆ ಇದೆ. ಏನು ಸಮಸ್ಯೆ ಎಂಬುದಾಗಿ ನಾವು ನೋಡಬೇಕಾದರೆ, ಇವರು ತಮ್ಮ ವಂಶಾವಳಿಯ ಪತ್ರವನ್ನು ಹುಡುಕಿದರು, ಅವು ಸಿಕ್ಕದ ಕಾರಣ ಅಶುದ್ಧರೆಂದು ಯಾಜಕ ಉದ್ಯೋಗದಿಂದ ತಳ್ಳಲ್ಪಟ್ಟರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಯಾಕೆ ಇವರ ವಂಶಾವಳಿ ತಪ್ಪಿಹೋಯಿತು? ಇವರ ವಂಶಾವಳಿಯ ಆ ಒಂದು ಪಟ್ಟಿಯಲ್ಲಿ ಇವರ ಹೆಸರು ಯಾಕೆ ಇಲ್ಲ ಎಂಬುದಾಗಿ ನೋಡಬೇಕಾದರೆ, ಇವರೆಲ್ಲರೂ ಸಹ ಯೆರೂಸಲೇಮಿನಿಂದ ಬ್ಯಾಬಿಲೋನಿಗೆ ನೆಬುಕದ್ನೆಜರನು ಒತ್ತೆಯಾಳುಗಳನ್ನಾಗಿ ಕರೆದುಕೊಂಡು ಹೋದನು. ಇಂತಹ ಒಂದು ಸಂದರ್ಭದಲ್ಲಿ ಇವರು ದೇವರ ಆಲಯವನ್ನು ಮರೆತುಬಿಟ್ಟರು, ದೇವರ ಆರಾಧನೆ ವ್ಯವಸ್ಥೆಯನ್ನು ಮರೆತುಬಿಟ್ಟರು, ತಮ್ಮ ಜನಾಂಗದೊಂದಿಗೆ ಒಟ್ಟಾಗಿರಬೇಕೆಂಬುದನ್ನು ಮರೆತುಬಿಟ್ಟರು. ಅದಕ್ಕೆ ಬದಲಾಗಿ ಇವರು ಬ್ಯಾಬಿಲೋನಿನಲ್ಲಿ ಇರತಕ್ಕಂತಹ ಅನೇಕ ಜನಗಳ ಜೊತೆಯಲ್ಲಿ ಸೇರಿ ಅವರ ವಂಶಾಭಿವೃದ್ಧಿಯನ್ನು ಬೆಳೆಸಲು ಆರಂಭಿಸಿದರು. 70 ವರ್ಷಗಳ ಕಾಲ ಅವರು ಅಲ್ಲಿದ್ದರು. ಆ 70 ವರ್ಷಗಳ ಕಾಲದಲ್ಲಿ ಅವರ ವಂಶಾಭಿವೃದ್ಧಿಯ ಆ ಒಂದು ಗುರುತನ್ನೇ ಅವರು ಮರೆತು ಬಿಟ್ಟಿದ್ದರು. ಪ್ರಿಯ ಕೇಳುಗರೆ, ಎಂಥ ವಿಪರ್ಯಾಸ ಅಲ್ಲ ಪ್ರಿಯ ಕೇಳುಗರೆ. 70 ವರ್ಷದಲ್ಲಿ ಈ ಇಸ್ರಾಯೇಲ್ ಜನರು ಆ ಒಂದು ಬ್ಯಾಬಿಲೋನಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರ ವಂಶಾವಳಿ ಯಾವುದು, ಅವರ ಒಂದು ನೀತಿಯ ಸಂತತಿ ಯಾವುದು, ಯಾಜಕ ಕುಲದಿಂದ ಬಂದಂತಹ ಜನಗಳು ಯಾರು, ಲೇವಿಯ ಕುಲದಿಂದ ಬಂದಂತಹ ಜನಗಳು ಯಾರು, ಯಾವ ಯಾವ ವಂಶದಿಂದ ಯಾರ್ಯಾರು ಬಂದಿದ್ದಾರೆ ಎನ್ನುವಂತಹ ಆ ವಂಶದ ಪಟ್ಟಿಯನ್ನೇ ಅವರು ಮರೆತು ಬಿಟ್ಟಿದ್ದರು. ಅವರ ಪೂರ್ವಜರು ಯಾರು ಎಂಬುದನ್ನೇ ಅವರು ಮರೆತು ಬಿಟ್ಟಿದ್ದರು. ಅವರು ಈಗ ಹೆಚ್ಚು ಕಡಿಮೆ 900 ಮೈಲು ನಡೆದುಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, 1 ನಿಮಿಷ ನಾವು ಗಮನಿಸಬೇಕು. 900 ಮೈಲಿಯಷ್ಟು ಅವರು ಬ್ಯಾಬಿಲೋನಿನಿಂದ ಯೆರೂಸಲೇಮಿಗೆ ತಮ್ಮ ಸ್ವಂತ ಊರು ಎಂಬುದಾಗಿ ನಡೆದುಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಆದರೆ ಅವರು ಪಟ್ಟಣಕ್ಕೆ ಬರ್ತಕ್ಕಂಥವರಾಗಿದ್ದಾರೆ. ಪಟ್ಟಣದ ಹೊರಗೆ ಬಂದು ನಿಂತುಕೊಳ್ಳುವಂಥ ಸಂದರ್ಭದಲ್ಲಿ ನೀವು ಯಾವ ವಂಶಸ್ಥರು ಎಂಬುದಾಗಿ ಹೇಳಿ ಎಂಬುದಾಗಿ ಕೇಳುವಾಗ ಅವರು ಯಾವ ವಂಶಸ್ಥರು ಎಂಬುದಾಗಿ ಹೇಳಲಾಗದೆ ಹೋಗ್ತಕ್ಕಂಥವರಾಗಿದ್ದಾರೆ. ಎಂಥ ವಿಪರ್ಯಾಸ ಪ್ರಿಯ ಕೇಳುಗರೆ, ತಮ್ಮ ಸಂತತಿಯನ್ನೇ ಮರೆತು ಬಿಟ್ಟಿದ್ದಾರೆ, ತಮ್ಮ ಗುರುತನ್ನೇ ಅವರು ಮರೆತಿರ್ತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಕೊನೆಯ ಕಾಲದಲ್ಲಿ ಜೀವಿಸ್ತಕ್ಕಂತಹ ನಾವು ಸಹ, ನಾವು ಕ್ರಿಸ್ತನ ಸಭೆಯವರು, ಆತನ ದೇಹದಲ್ಲಿ ನಾವು ಅಂಗಗಳಾಗಿದ್ದೇವೆ ಅನ್ನುವಂಥದ್ದನ್ನು ನಾವು ಸಹ ಅನೇಕ ಸಂದರ್ಭದಲ್ಲಿ ಮರೀತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಾಗಿ ನಾವು ರಾಜ ಯಾಜಕ ವಂಶಸ್ಥರು ವಿಶೇಷ ಜನಾಂಗ ಎನ್ನುವುದನ್ನು ಅನೇಕ ಸಂದರ್ಭದಲ್ಲಿ ಮರೀತಕ್ಕಂಥವರಾಗಿದ್ದೇವೆ. ಇಲ್ಲೂ ಸಹ ಈ ಒಂದು ಇಸ್ರಾಯೇಲರು, ಅವರ ತಾತ ಮುತ್ತಾತ, ಅವರ ಮಕ್ಕಳು ಮೊಮ್ಮಕ್ಕಳು ಈಗ ಇದ್ದಾರೆ ಪ್ರಿಯರೇ. ಅವರ ತಾತ ಮುತ್ತಾತರನ್ನು ಅವರ ಮೊಮ್ಮಕ್ಕಳು ಮರೆತು ಬಿಟ್ಟಿದ್ದಾರೆ. ಆ ಒಂದು ನಿಮಿತ್ತವಾಗಿಯೇ ಅವರು ಅಶುದ್ಧರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆ ಯಾಜಕ ಉದ್ಯೋಗವನ್ನು ಮಾಡಲು ಅವರು ಯೋಗ್ಯರಿಲ್ಲ ಎಂಬುದನ್ನು ಈ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಒಂದು ಸಂದರ್ಭದಲ್ಲಿಯೇ ಪ್ರಿಯರೇ, ಅವರು ತಮ್ಮ ಒಂದು ವಂಶಾವಳಿಯನ್ನು ಹುಡುಕಬೇಕೆಂದರೆ ಅಬ್ರಹಾಮನಿಂದ ಬರಬೇಕು, ಅಬ್ರಹಾಮನ ಮಗನಿಂದ ಬರಬೇಕು. ಅನಂತರ ಈಸಾಕ, ಯಾಕೋಬ ಅವರ 12 ಜನಗಳಲ್ಲಿ, ಅನಂತರ ಒಂದೊಂದೇ ಆಗಿ ಅದರಿಂದ ಬಂದಾಗ ಮಾತ್ರ ಅವರ ವಂಶಾವಳಿ, ಅವರು ಯಾವ ವಂಶಕ್ಕೆ ಸೇರಿದವರು, ಅವರ ಗುರುತು ಏನು ಎಂಬುದನ್ನು ಗೊತ್ತಾಗ್ತಕ್ಕಂಥದ್ದಾಗಿದೆ. ಈಗ ಅವರು 70 ವರ್ಷ ಅಲ್ಲಿದ್ದ ಕಾರಣದಿಂದ ಬ್ಯಾಬಿಲೋನಿನಲ್ಲಿ ಅವರು ಎಲ್ಲರೂ ಸಹ ಮರೆತು ಬಿಟ್ಟಿರ್ತಕ್ಕಂಥವರಾಗಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿಯೇ ಅವರು ಬರ್ತಕ್ಕಂಥವರಾಗಿದ್ದಾರೆ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಅವರ ವಂಶಾವಳಿಯ ಪತ್ರವನ್ನು ಹುಡುಕಿದಾಗ ಅವರ ಹೆಸರು ಅದರಲ್ಲಿ ಸಿಕ್ಕದೆ ಹೋದ ಕಾರಣದಿಂದ ಅವರು ತಳ್ಳಲ್ಪಟ್ಟರು ಎಂಬುದಾಗಿ ಈಗ ಹೆಜ್ರ ಬರ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಅಷ್ಟು ಮೈಲಿ ಅವರು ನಡ್ಕೊಂಡು ಬಂದಿದ್ದಾರೆ. ಈಗ ಹೆಜ್ರ ಅವರ ಮುಂದೆ ನಿಂತು ಹೇಳುವಂಥವನಾಗಿದ್ದಾನೆ. ಹೇಳುವವನಾಗಿದ್ದಾನೆ ಅಂದರೆ ಹೆಜ್ರನ ಪುಸ್ತಕ 8:15-17 ನೀವು ಓದುವುದಾದರೆ, ಅಹವ ಪ್ರಾಂತ್ಯದ ಕಡೆಗೆ ಅರಿಯುವ ನದಿಯ ಬಳಿಯಲ್ಲಿ ನಾನು ಅವರನ್ನು ಕೂಡಿಸಿದೆನು. ಅವರ 3 ದಿನ ಪಾಳ್ಯ ಮಾಡಿದ ಮೇಲೆ ಸಾಧಾರಣ ಜನರು ಯಾಜಕರು ಬಂದಿದ್ದಾರೆ, ಲೇವಿಯರು ಯಾರೂ ಬರಲಿಲ್ಲ ಎಂದು ಕಂಡುಬಂದರಿಂದ ಅವನು ಏನು ಮಾಡುವಂಥವನಾಗಿದ್ದಾನೆ ಅಂದರೆ ದೇವರ ವಾಕ್ಯ ತಿಳಿಸುತ್ತೆ, ಆಮೇಲೆ ಆ ಅಹವ ನದಿಯ ಬಳಿಯಲ್ಲಿ ನಾವು ಉಪವಾಸ ಮಾಡಿದ್ದು ನಮ್ಮ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲ ಆಸ್ತಿಗಳಿಗೂ ಪ್ರಯಾಣದ ಶುಭವನ್ನು ಕಳಿಸಬೇಕೆಂದು ಪ್ರಕಟಿಸಿದನು. ನಾವು ಈ ಕಾರಣದಿಂದ ಉಪವಾಸ ಮಾಡಿ ದೇವರನ್ನು ಪ್ರಾರ್ಥಿಸಲು ಆತನು ನಮಗೆ ಪ್ರಸನ್ನನಾದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈಗ ದೇವರು ಅವರ ಉಪವಾಸ ಪ್ರಾರ್ಥನೆಯನ್ನು ಕೇಳಿ ಅವರನ್ನು ಬದಲಾಯಿಸಿ ಮತ್ತೆ ಅವರು ಪಟ್ಟಣದೊಳಗಡೆ ಹೋಗಲು ಸ್ಥಾಪಿತವಾಗ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಅದು ಹೆಜ್ರನಿಂದ ಸಾಧ್ಯವಾಯಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇವತ್ತು ಸಹ ಹೆಜ್ರನ ರೀತಿಯಲ್ಲಿ ನಾವು ಸಹ ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕಾದಂಥ ಸಮಯದಲ್ಲಿದ್ದೇವೆ. ಯಾಕೆಂದರೆ ನಾವು ಸಹ ಬ್ಯಾಬಿಲೋನನ್ನು ಬಿಟ್ಟು ಆ ಯೆರೂಸಲೇಮ್ ಅಂತಕ್ಕಂತಹ ಹೊಸ ಯೆರೂಸಲೇಮಿನ ಕಡೆಗೆ ನಾವು ಹೋಗ್ತಕ್ಕಂಥವರಾಗಿದ್ದೇವೆ. ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋಣ. ಇಸ್ರಾಯೇಲ್ ರೀತಿಯಲ್ಲಿ ಬದಲಾಯಿಸಿಕೊಳ್ಳಲು ಪ್ರಯತ್ನಿಸುವುದಾದರೆ ನಮ್ಮ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಹೌದು ಸ್ವಾಮಿ, ಯೆರೂಬಾಳನ ರೀತಿಯಲ್ಲಿಯೂ ನೆಹೆಮಾಯನ ರೀತಿಯಲ್ಲಿಯೂ ಹೆಜ್ರನ ರೀತಿಯಲ್ಲಿಯೂ ನಮ್ಮಲ್ಲಿ ಒಂದು ಪುನರುಜ್ಜೀವನ ಉಂಟು ಮಾಡಿ ನಮ್ಮನ್ನು ಯಾವ ಉದ್ದೇಶಕ್ಕೋಸ್ಕರ ಕರೆದಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ಒಂದು ವೇಳೆ ನಮ್ಮ ಗುರುತನ್ನು ನಾವು ಮರೆತುಬಿಟ್ಟಿದ್ದ ಪಕ್ಷದಲ್ಲಿ ಉಪವಾಸವಿದ್ದು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ನೀನು ಸ್ವಾಮಿ ನಮಗೆ ಧೈರ್ಯವನ್ನು ಬಲವನ್ನು ಕೊಟ್ಟು ಸ್ವಾಮಿ ನಿನ್ನ ಪರಲೋಕದ ಆ ಒಂದು ಹೊಸ ಯೆರೂಸಲೇಮಿಗೆ ಪ್ರವೇಶಿಸಲು ಸಹಾಯ ಮಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಾನಿನ್ನನು ಬಿಟ್ಟು ಬಾಳಲಾರೇನು, ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನನು